ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಲೂತರನು ರೋಮಿನಿಂದ ಬೇರ್ಪಟ್ಟದ್ದು ಭಾಗ 3. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಹೇಗೆ ಹೊರಹೊಮ್ಮಿದನು ಅನ್ನುವಂತಹ ವಿಚಾರವನ್ನು ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ನಾವು ಕಲಿಯುವಂಥವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಮಾರ್ಟಿನ್ ಲೂಥರ್ ಅವನ ಆರಂಭಿಕ ಜೀವಿತ ಹೇಗಿತ್ತು, ಆತನು ವಿಶ್ವವಿದ್ಯಾನಿಲಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸತ್ಯವೇದವನ್ನು ಕಂಡು ಆತನು ಆಶ್ಚರ್ಯಚಕಿತನಾಗಿ ನಂತರ ಆ ಸತ್ಯವೇದವನ್ನು ಓದಲು ಆರಂಭಿಸಿದನು. ಆ ಸತ್ಯವೇದವನ್ನು ಓದುವಂತಹ ಸಂದರ್ಭದಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ, ಓ ದೇವರೇ, ನನಗೆ ಎಂತಹ ಪುಸ್ತಕವನ್ನು ನೀನು ಕೊಟ್ಟಿಯಲ್ಲ ಎಂಬುದಾಗಿ ಹೇಳುವುದರ ಮೂಲಕವಾಗಿ ಅದನ್ನು ಓದಿ ಅದರಲ್ಲಿರ್ತಕ್ಕಂತಹ ಸತ್ಯವನ್ನು ತಿಳಿದುಕೊಂಡನು. ಅದರ ಜೊತೆಯಲ್ಲಿ ನಾನು ಎಂತಹ ಪಾಪಿ ಅನ್ನುವಂತಹ ಸತ್ಯವನ್ನು ಸಹ ಅರಿತುಕೊಂಡು ಆ ಪಾಪದಿಂದ ಬಿಡುಗಡೆ ಹೊಂದಲು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಎನ್ನುವಂತಹ ಸತ್ಯವನ್ನು ಸಹ ಆತನು ಅರ್ಥ ಮಾಡಿಕೊಳ್ಳುವಂಥವನಾಗಿದ್ದಾನೆ. ಈ ಒಂದು ವಿಚಾರವನ್ನು ನಾವು ಮುಂದುವರಿದು ನೋಡುವುದಾದರೆ, ಇನ್ನೂ ಸಹ ಆತನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಈ ಧಾರ್ಮಿಕ ಸುಧಾರಣೆಯ ಕಿಚ್ಚು ಅವನ ಹೃದಯದಲ್ಲಿ ಬಂತು ಎಂಬುದನ್ನು ಇವತ್ತಿನ ದಿನದಲ್ಲಿ ನಾವು ಮುಂದುವರಿದು ನೋಡುವಾಗ ಅನೇಕ ಸತ್ಯಗಳನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಅಪ್ಪ ನೀನು ಪ್ರೀತಿ ಸ್ವರೂಪಿ ಸ್ವಾಮಿ. ಯಾರೆಲ್ಲ ಸತ್ಯವನ್ನು ಹುಡುಕುವಂಥವರಾಗಿದ್ದಾರೋ ಅವರಿಗೆ ನೀನು ಸತ್ಯವನ್ನು ತೋರಿಸಿಕೊಡುವಂತಹ ದೇವರು ಸ್ವಾಮಿ. ಅದೇ ವಿಚಾರವನ್ನು ನಾವು ಮಾರ್ಟಿನ್ ಲೂಥರ್ ಆತನ ಜೀವಿತದಲ್ಲಿ ನಡೆದಂಥ ಘಟನೆಗಳಿಂದ ನಾವು ಕಲಿಯುವಂಥವರಾಗಿದ್ದೇವೆ ಸ್ವಾಮಿ. ಆತನು ಸತ್ಯಕ್ಕೋಸ್ಕರ ಹಂಬಲಿಸಿದನು, ಆ ಸತ್ಯವನ್ನು ನೀನು ಅವನಿಗೆ ತೋರಿಸಿಕೊಟ್ಟೆ ಸ್ವಾಮಿ. ನಿನ್ನ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ಆ ನಿಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಯಾರೆಲ್ಲ ಮಾರ್ಟಿನ್ ಲೂಥರ್ ರೀತಿಯಲ್ಲಿ ಸತ್ಯಕ್ಕೋಸ್ಕರ ತವಕ ಪಡ್ತಕ್ಕಂಥವರಾಗಿದ್ದಾರೋ, ಆ ಸತ್ಯಕ್ಕೋಸ್ಕರ ಹುಡುಕಬೇಕು ಎಂಬುದಾಗಿ ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೋ ಸ್ವಾಮಿ, ಅವರ ಹೃದಯದಲ್ಲಿ ಈ ಒಂದು ಸಂದೇಶ ಆಶೀರ್ವಾದದಾಯಕವಾಗಿರುವಾಗಿಯೂ ಅವರಿಗೆ ಸತ್ಯವನ್ನು ಕಂಡುಕೊಳ್ಳುವಂತಹ ಒಂದು ಮಾರ್ಗದರ್ಶನ ಅದ ಸತ್ಯ ಆಗಿ ಈ ಒಂದು ಸಂದೇಶ ಇರುವಾಗೆ ನೀನು ಸಹಾಯ ಮಾಡು ಸ್ವಾಮಿ. ಅಪ್ಪ ನೀನೇ ಕೇಳುವಂತಹ ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಅವರ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬೆಳೆ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಹೀಗಾಗಲೇ ಮಾರ್ಟಿನ್ ಲೂಥರ್ಗೆ ಆ ಒಂದು ಸತ್ಯವೇದ ದೊರಕಿದೆ, ಅದರಿಂದ ಅನೇಕ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಅವನ ಮನಸ್ಸು ಈಗ ಚುರುಕಾಗಿದೆ. ನಂತರ ಅವನಲ್ಲಿ ಬಂದಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ನಾನು ಪಾಪದಿಂದ ಮುಕ್ತಿ ಹೊಂದಬೇಕು, ಪಾಪದ ಅರಿವು ಅವನಿಗೆ ಉಂಟಾಗ್ತಕ್ಕಂಥದ್ದಾಗಿದೆ. ಆನಂತರ ಆತನು ಪಾಪದಿಂದ ಮುಕ್ತನಾಗಲು ಮತ್ತು ದೇವರೊಂದಿಗೆ ಶಾಂತಿಯನ್ನು ಕಂಡುಕೊಳ್ಳಲು ಅವನಲ್ಲಿ ಉಂಟಾದಂತಹ ತೀವ್ರವಾದಂತಹ ಬಯಕೆಯು ಅಂತಿಮವಾಗಿ ಅವನನ್ನು ಒಂದು ಕ್ರೈಸ್ತ ಮಠವನ್ನು ಪ್ರವೇಶಿಸಲು ಮತ್ತು ಪಾದ್ರಿಯ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿತು. ಸತ್ಯವೇದವನ್ನು ಓದುವಂತೆವನಾಗಿದ್ದಾನೆ, ಆ ಪಾಪದ ಅರಿವು ಬರತಕ್ಕಂಥದ್ದಾಗಿದೆ. ನಂತರ ಆತನು, ನಾನು ಒಂದು ಸನ್ಯಾಸಿ ಮಠಕ್ಕೆ ಹೋಗಬೇಕು, ಅಲ್ಲಿ ನಾನು ಪಾದ್ರಿ ಆಗಬೇಕು ಅನ್ನುವಂತಹ ಒಂದು ಬಯಕೆ ಅವನಲ್ಲಿ ಬರತಕ್ಕಂಥದ್ದಾಗಿದೆ, ಅವನ ಜೀವಿತದಲ್ಲಿ ಪ್ರೇರೇಪಣೆಯ ಆಗ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಒಂದು ಕ್ರೈಸ್ತ ಮಠವನ್ನು, ಅಂದರೆ ಪಾದ್ರಿ ಆಗಲಿಕ್ಕೆ ಹೋಗ್ತಕ್ಕಂತಹ ಒಂದು ಮನುಷ್ಯ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಸನ್ಯಾಸಿಗಳು ಪಾದ್ರಿಗಳು ಇರತಕ್ಕಂತಹ ಸ್ಥಳ, ಆ ಸ್ಥಳಕ್ಕೆ ಆತನು ಹೋಗ್ತಕ್ಕಂಥವನಾಗಿದ್ದಾನೆ, ಅಲ್ಲಿ ಸೇರಿಕೊಳ್ತಕ್ಕಂಥವನಾಗಿದ್ದಾನೆ. ಅವನು ಅತ್ಯಂತ ಕೆಳಮಟ್ಟದ ದುಡಿಮೆಯನ್ನು ಅಲ್ಲಿ ಮಾಡಬೇಕಾಯಿತು. ಆ ಕೆಳಮಟ್ಟದ ದುಡಿಮೆ ಏನೆಂದರೆ, ಮನೆ ಮನೆಗೆ ಭಿಕ್ಷೆ ಬೇಡಲು ಹೋಗುವಂತಹ ಕೆಲಸ. ಈ ಒಂದು ವಿಚಾರವನ್ನು ಅಂದು ಕಥೋಲಿಕ ಸಭೆಯಲ್ಲಿರ್ತಕ್ಕಂತಹ ಜನಗಳು, ಯಾರೆಲ್ಲ ಪಾದ್ರಿಗಳಾಗ್ತಕ್ಕಂಥವರಾಗಿದ್ದಾರೆ, ಅವರು ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಮನೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡುವಂತಹ ಒಂದು ಕೆಲಸವನ್ನು ಅವರಿಗೆ ನೇಮಿಸಲಾಗಿತ್ತು. ಅದೇ ರೀತಿಯಾಗಿ ಮಾರ್ಟಿನ್ ಲೂಥರ್ ಸಹ ಭಿಕ್ಷೆ ಬೇಡಲು ಹೋಗುವಂತವನಾಗಿದ್ದಾನೆ. ಈ ಒಂದು ಕೆಳಮಟ್ಟದ ಒಂದು ಕೆಲಸ ಅವನಿಗೆ ಅನೇಕ ಕಷ್ಟಕರವಾಗಿತ್ತು ಮತ್ತು ಈ ಮನೆ ಮನೆಗೆ ತಿರುಗುವಂತೆ ಮಾಡುವ ಕೆಲಸ ಅವನ ಸ್ವಭಾವದ ಭಾವನೆಗಳಿಗೆ ಆಳವಾಗಿ ದುಃಖವನ್ನು ಉಂಟು ಮಾಡುತ್ತಿದ್ದವು. ಆದರೆ ಅವನು ಈ ಹವಾಮಾನವನ್ನೆಲ್ಲ ತಾಳ್ಮೆಯಿಂದ ಸಹಿಸಿಕೊಂಡು ಮತ್ತು ತನ್ನ ಪಾಪಗಳ ಕಾರಣದಿಂದಾಗಿಯೇ ತನಗೆ ಈ ಹವಾಮಾನ ಅನಿವಾರ್ಯ ಎಂದು ನಂಬಿಕೊಂಡಿದ್ದನು. ನೋಡ್ರಿ ಯಾವ ರೀತಿಯಲ್ಲಿ ಮಾರ್ಟಿನ್ ಲೂಥರ್ ನೆನೆಸ್ಕೊಂಡಿದ್ನು ಆ ಭಿಕ್ಷೆ ಬೇಡತಕ್ಕಂತಹ ವಿಚಾರ. ಅದು ಅವನಿಗೆ ಒಂದು ಅಸಹ್ಯವಾಗಿಯೂ ಹವಾಮಾನಕರವಾಗಿದ್ದಾಗಲೂ ಸಹ ಅದನ್ನು ತಾಳಿಕೊಳ್ತಕ್ಕಂಥವನಾಗಿದ್ದಾನೆ. ಯಾಕೆ ಅಂದರೆ ಅವನು ನೆನೆಸ್ಕೊಂಡಿದ್ನು, ಓ ನನ್ನ ಪಾಪದ ನಿಮಿತ್ತವಾಗಿಯೇ ನಾನು ಈ ಕಾರ್ಯಗಳನ್ನೆಲ್ಲ ಮಾಡ್ತಕ್ಕಂಥವನಾಗಿದ್ದೇನೆ, ಈ ಕಾರ್ಯವನ್ನೆಲ್ಲ ಮಾಡಿದ್ರೆ ನನಗೆ ಪಾಪ ಪರಿಹಾರ ಆಗ್ತಕ್ಕಂಥದ್ದಾಗಿದೆ, ಯಾಕೆಂದರೆ ನಾನು ಪಾಪಿ ಅನ್ನುವಂತಹ ವಿಚಾರ ಅವನನ್ನು ಬಹಳವಾಗಿ ಕಾಡತೊಡಗಿತ್ತು. ಪ್ರಿಯ ಕೇಳುಗರೆ, ಆ ನಿಟ್ಟಿನಲ್ಲಿ ಆ ಒಂದು ಸನ್ಯಾಸಿ ಮಠದಲ್ಲಿ ಆ ಪಾದ್ರಿಯ ಹುದ್ದೆಯನ್ನು ಅಲಂಕರಿಸುವುದಕ್ಕಿಂತ ಮೊದಲು ಅವನು ಏನು ಮಾಡಲು ಬೇಕಾದರೂ ಸಿದ್ಧರಾಗಿದ್ದನು. ಆ ನಿಟ್ಟಿನಲ್ಲಿ ಅವನು ತನ್ನ ಪಾಪದ ಹರಿವನ್ನು ಹೇಗೆ ನಾನು ತೆಗೆದುಹಾಕಬೇಕು ಅನ್ನುವಂತಹ ಯೋಚನೆಯಲ್ಲಿ ತೊಡಗಿದಂತಹ ವ್ಯಕ್ತಿ ಮಾರ್ಟಿನ್ ಲೂಥರ್ ಆಗಿದ್ದನು. ಆ ನಿಮಿತ್ತವಾಗಿ ಆತನು ಎಲ್ಲ ಕಾರ್ಯಗಳಲ್ಲಿ ಮುಂದೆ ಬಂದು ಮಾಡುವಂತವನಾಗಿದ್ದನು. ತನ್ನ ದೈನಂದಿನ ಕರ್ತವ್ಯಗಳ ನಡುವೆ ಸಿಕ್ಕುವ ಪ್ರತಿ ಕ್ಷಣವನ್ನು ಅವನು ಅಧ್ಯಯನದಲ್ಲಿ ಕಳೆದನು. ಪ್ರಿಯ ಕೇಳುಗರೆ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಯಾಕೆಂದರೆ ಮಾರ್ಟಿನ್ ಲೂಥರ್ ಆ ಸಮಯವನ್ನು ಯಾವುದೇ ರೀತಿಯಲ್ಲಿಯೂ ಸಹ ವ್ಯರ್ಥ ಮಾಡ್ತಾ ಇರಲಿಲ್ಲ. ಯಾವುದೆಲ್ಲ ಅವನಿಗೆ ಬಿಡುವಿನ ಸಮಯ ಬರತಕ್ಕಂಥದ್ದಾಗಿದೆಯೋ ಆ ಪ್ರತಿಯೊಂದು ಸಮಯವನ್ನು ಆ ಸತ್ಯವೇದವನ್ನು ಓದಲು ಮೀಸಲಿಡತಕ್ಕಂಥನಾಗಿದ್ದನು. ಅವನ ಒಂದೇ ಒಂದು ಉದ್ದೇಶ ಆ ಸತ್ಯವೇದವನ್ನು ಓದಬೇಕು, ಅಲ್ಲಿರ್ತಕ್ಕಂಥ ಸತ್ಯವನ್ನು ತಿಳಿದುಕೊಳ್ಳಬೇಕು. ಅದು ಪಾಪದ ಹರಿವನ್ನು ಹುಟ್ಟಿಸಿದೆ. ಆ ಪಾಪದ ಹರಿವನ್ನು ಹುಟ್ಟಿಸಿರ್ತಕ್ಕಂಥ ಕಾರಣದಿಂದ ಆ ಪಾಪವನ್ನು ಯಾರು ಮಾತ್ರ ಶಮಿಸಲು ಸಾಧ್ಯ ಅನ್ನುವಂಥ ಸತ್ಯವನ್ನು ಹುಡುಕುವ ನಿಟ್ಟಿನಲ್ಲಿ ಅವನು ಸತ್ಯವೇದ ಪ್ರತಿ ಒಂದು ಪ್ರತಿಗಳನ್ನು ಓದಲು ಆರಂಭಿಸುವಂತವನಾಗಿದ್ದಾನೆ. ಸಮಯವನ್ನು ವ್ಯರ್ಥ ಮಾಡದೆ ಆರಂಭಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಕೊನೆಯ ಕಾಲದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ. ಸತ್ಯವೇದವನ್ನು ಓದಲು ನಾವು ಎಷ್ಟು ಸಮಯವನ್ನು ವ್ಯಯ ಮಾಡತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಮಾರ್ಟಿನ್ ಲೂಥರ್ ಅವತ್ತಿನ ದಿನದಲ್ಲಿ ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳ ಮಧ್ಯದಲ್ಲೂ ಸಹ ಆತನಿಗಿದ್ದಂತಹ ಒಂದೇ ಒಂದು ಹಂಬಲವೇನೆಂದರೆ ನಾನು ಸತ್ಯವೇದವನ್ನು ಓದಬೇಕು ಅನ್ನುವಂತಹ ಹಂಬಲವಿತ್ತು. ಇವತ್ತು ನಮಗೆ ಆ ರೀತಿಯಾದಂತಹ ಹಂಬಲ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಆದರೆ ಮಾರ್ಟಿನ್ ಲೂಥರ್ ಪ್ರತಿ ಕ್ಷಣವನ್ನು ಆತನು ಸತ್ಯವೇದವನ್ನು ಅಧ್ಯಯನ ಮಾಡಲು ಉಪಯೋಗಿಸಿದನು. ಹಾಗೆ ಮಾಡುವಾಗ ಅವನು ನಿದ್ರೆಯನ್ನು ಕಳೆದುಕೊಳ್ಳುತ್ತಿದ್ದನು. ಪ್ರಿಯ ಕೇಳುಗರೆ, ಅವನು ಅನೇಕ ರೀತಿಯ ಪುಸ್ತಕಗಳನ್ನು ಓದ್ತಕ್ಕಂಥವನಾಗಿದ್ದನು. ತನ್ನ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವನು ಪ್ರಯಾಸ ಪಡ್ತಕ್ಕಂಥವನಾಗಿದ್ದನು. ಅಂತಹ ಸಮಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇಡೀ ರಾತ್ರಿಯೆಲ್ಲ ಆ ಪುಸ್ತಕವನ್ನು ಓದುವಂಥವನಾಗಿದ್ದನು, ನಿದ್ರೆಯನ್ನು ಕಳೆದುಕೊಳ್ಳುವಂಥವನಾಗಿದ್ದನು. ಅದೇ ಸಮಯದಲ್ಲಿ ಅವನು ಊಟವನ್ನು ಸಹ ಕಳೆದುಕೊಳ್ಳುವಂಥವನಾಗಿದ್ದನು. ಹೆಚ್ಚು ಸಮಯ ಕಳೆಯುವುದನ್ನು ಆತನು ದ್ವೇಷಿಸುತ್ತಿದ್ದನು. ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ವಾಕ್ಯದ ಅಧ್ಯಯನದಲ್ಲಿ ಅವನು ತುಂಬ ಸಂತೋಷ ಪಡುತ್ತಿದ್ದನು. ಪ್ರಿಯ ಕೇಳುಗರೆ, ಊಟ ಮಾಡೋದು ಸಹ ಅವನಿಗೆ ಈ ಸಮಯ ವ್ಯರ್ಥ ಅನ್ನೋ ರೀತಿಯಲ್ಲಿದ್ದಂತೆ. ಅಷ್ಟು ಅವನು ಸಮಯವನ್ನು ಬಹಳ ಶ್ರದ್ಧೆಯಿಂದ ಉಪಯೋಗ ಪಡಿಸ್ಕೊಳ್ತಕ್ಕಂಥವನಾಗಿದ್ದನು. ಓದಬೇಕು, ನಾನು ತಿಳಿದುಕೊಳ್ಳಬೇಕು, ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಆತನು ನಿದ್ರೆಯನ್ನು ಬಿಟ್ಟಿದ್ದನು, ಊಟವನ್ನು ಬಿಟ್ಟಿದ್ದನು, ಎಲ್ಲವನ್ನ ಬಿಟ್ಟು ಕೇವಲ ಸತ್ಯವೇದ ಅಧ್ಯಯನ, ಕೇವಲ ಅನೇಕ ಪುಸ್ತಕಗಳನ್ನು ಓದಿ ಸತ್ಯದ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವನು ಹೋರಾಟವನ್ನು ಆರಂಭಿಸಿದನು. ಆ ನಿಟ್ಟಿನಲ್ಲಿಯೇ ಕಾನ್ವೆಂಟ್ ಗೋಡೆಗೆ ಸರಪಳಿಗಳಿಂದ ಕಟ್ಟಲ್ಪಟ್ಟಿದ್ದ ಒಂದು ಸತ್ಯವೇದವನ್ನು ಅವನು ಕಂಡುಕೊಂಡನು. ಅವನು ಇದ್ದಂತಹ ಆ ಒಂದು ಸ್ಥಳ ಅದು ಕಾನ್ವೆಂಟ್ ಅಂದರೆ ಆ ಒಂದು ಪಾದ್ರಿಗಳ ಒಂದು ಅಧ್ಯಯನ ಮಾಡತಕ್ಕಂತಹ ಸ್ಥಳ. ಆ ಒಂದು ಸ್ಥಳದಲ್ಲಿ ಒಂದು ಸರಪಳಿಯಲ್ಲಿ ಒಂದು ಸತ್ಯವೇದವನ್ನು ಕಟ್ಟಿ ಇಟ್ಟಿರ್ತಕ್ಕಂಥದ್ದನ್ನು ಆತನು ನೋಡುವಂಥವನಾಗಿದ್ದಾನೆ. ಒಂದು ಗೋಡೆಯಲ್ಲಿ ಅದನ್ನು ಇಟ್ಟಿರ್ತಕ್ಕಂಥವರಾಗಿದ್ದಾರೆ. ಆದರೆ ಅದು ಸತ್ಯವೇದ ಅಂತ ಗೊತ್ತಾದ ತಕ್ಷಣ ಮಾರ್ಟಿನ್ ಲೂಥರ್ ಏನು ಮಾಡ್ತಕ್ಕಂಥವನಾಗಿದ್ದಾನೆ ನೋಡ್ರಿ, ಆ ಸತ್ಯವೇದವನ್ನು ಓದುವುದಕ್ಕಾಗಿಯೇ ಅವನು ಹಾಗಾಗಿ ಆ ಗೋಡೆಯನ್ನು ಏನೋ ಒಂದು ರೀತಿಯಲ್ಲಿ ರಿಪೇರಿ ಮಾಡಲು ಹೋಗುತ್ತಿದ್ದನು. ಪ್ರಿಯ ಕೇಳುಗರೆ, ಆ ಸತ್ಯವೇದವನ್ನು ಸುಮ್ಮನೆ ಅವರು ಯಾರು ಬೇಕಾದರೂ ಬಂದು ಓದಲಿ ಅಂತ ಬಿಟ್ಟಿರಲಿಲ್ಲ. ಕೆಲವೊಬ್ಬರಿಗೆ ಮಾತ್ರ ಸತ್ಯವೇದವನ್ನು ಓದುವಂತಹ ಅವಕಾಶವಿತ್ತು. ಆದರೆ ಮಾರ್ಟಿನ್ ಲೂಥರ್ ಪ್ರತಿ ಕ್ಷಣದಲ್ಲೂ ಸಹ ಅಲ್ಲಿ ಹೋಗಿ ಸತ್ಯವೇದವನ್ನು ಓದಲಿಕ್ಕೆ ಕಷ್ಟವಾಗ್ತಾ ಇತ್ತು. ಏನು ಮಾಡ್ತಾ ಇದ್ದೀಯಾ, ಯಾಕೆ ಅನ್ನುವಂಥ ಪ್ರಶ್ನೆಗಳು ಅಲ್ಲಿ ಉದ್ಭವ ಆಗ್ತಾ ಇತ್ತು. ಅದಕ್ಕೆ ಆತನೇನು ಮಾಡ್ತಾ ಇದ್ನು ಅಂತಂದರೆ, ಆ ಗೋಡೆಯಲ್ಲಿ ಏನೋ ಇದೆ ಅದನ್ನು ಒರೆಸ್ಲಿಕ್ಕೋ ಅಥವಾ ಏನೋ ಒಂದು ಮಾಡಲಿಕ್ಕೆ ಅಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ನು. ಆ ಸತ್ಯವೇದವನ್ನು ಓದಬೇಕು ಅನ್ನೋದಕ್ಕೋಸ್ಕರೇ ನೆವ ಹೇಳಿಕೊಂಡು ಏನೋ ಇದೆ ಆ ಗೋಡದಲ್ಲಿ ಅಂತೇಳಿ ಆತನು ಹೋಗ್ತಕ್ಕಂಥನಾಗಿದ್ದನು. ಈ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಸತ್ಯವೇದ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಸತ್ಯವೇದವನ್ನು ಹುಡುಕಿ ಆತನು ಓದ್ತಕ್ಕಂಥವನಾಗಿದ್ದಾನೆ. ಸತ್ಯವೇದ ಇರುವ ಕಡೆಗೆ ಏನಾದರೂ ಒಂದು ನೆವವನ್ನು ಹೇಳಿಕೊಂಡು ಅಲ್ಲಿ ಹೋಗಿ ಆ ಸತ್ಯವೇದವನ್ನು ತೆಗೆದು ಓದುವಂತಹ ಕಾರ್ಯವನ್ನು ಮಾರ್ಟಿನ್ ಲೂಥರ್ ಮಾಡ್ತಾ ಇದ್ನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪಾಪದ ಕುರಿತಾದಂತಹ ಅವನ ನಂಬಿಕೆಗಳು ಗಾಢವಾಗುತ್ತಾ ಹೋದವು. ಅಯ್ಯೋ ನಾನು ಪಾಪಿ, ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ಆದರೆ ಈ ಪಾಪಕ್ಕೋಸ್ಕರ ನಾನು ಏನು ಮಾಡಬೇಕು, ಹೇಗೆ ನನ್ನ ಪಾಪಗಳು ಸಮಿಸಲ್ಪಡ್ತಕ್ಕಂಥದ್ದಾಗಿದೆ, ಅದಕ್ಕಾಗಿ ನಾನು ಯಾವೆಲ್ಲ ಒಳ್ಳೆಯ ಕಾರ್ಯಗಳನ್ನೆಲ್ಲ ಮಾಡಬೇಕು ಅನ್ನುವಂತಹ ವಿಚಾರ ಅವನ ಗಾಢವಾಗಿ ಅವನ ಹೃದಯದಲ್ಲಿ ಕಾಡತೊಡಗ್ತಕ್ಕಂಥದ್ದಾಗಿದೆ. ಅವನು ತನ್ನ ಸ್ವಕಾರ್ಯಗಳ ಮೂಲಕ ಸಮಾಪನೆ ಮತ್ತು ಶಾಂತಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿದನು. ಅವನಿಗೆ ಈ ಪಾಪದ ಒಂದು ಕುರಿತಾದಂಥ ನಂಬಿಕೆ ಅವನ ಹೃದಯದಲ್ಲಿ ಗಾಢವಾಗಿ ಪರಿಣಾಮ ಬೀರಿತು. ಅದರಿಂದ ಈ ಒಂದು ಪಾಪ ಶಮಿಸಲ್ಪಡಬೇಕು, ನನಗೆ ಸಮಾಧಾನ ಶಾಂತಿ ಸಿಕ್ಕಬೇಕು ಅಂತಂದರೆ ಅದು ನನ್ನ ಒಳ್ಳೆಯ ಕ್ರಿಯೆಗಳಿಂದ ಸ್ವಕಾರ್ಯಗಳಿಂದ ಅನ್ನುವಂಥದ್ದನ್ನು ಆತನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೋಗ್ತಕ್ಕಂಥವನಾಗಿದ್ದಾನೆ. ಆದರೆ ಸತ್ಯವೇದ ಬೇರೆ ರೀತಿಯಲ್ಲಿ ತಿಳಿಸ್ತಕ್ಕಂಥದ್ದನ್ನು ಅನಂತರ ಮಾರ್ಟಿನ್ ಲೂಥರ್ ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ನಮ್ಮ ಸ್ವಕಾರ್ಯಗಳಿಂದಲ್ಲ, ನಮ್ಮ ಕ್ರಿಯೆಗಳ ಮೂಲಕ ನಾವು ರಕ್ಷಣೆ ಹೊಂದೋದಿಲ್ಲ, ಆತನ ಕೃಪೆ ಅನ್ನೋದನ್ನು ನಂತರ ಆತನ ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ ಸತ್ಯವೇದ ಮೂಲಕವಾಗಿ ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಆದರೆ ಈಗ ಅವನಿಗೆ ಆಗಿನ ಕಾಲದಿದ್ದಂತಹ ಪೋಪ್ಗಳು, ಗುರುಗಳು, ಈ ಪಾದ್ರಿಗಳೆಲ್ಲರೂ ಸಹ ಜನಗಳಿಗೆ ಏನನ್ನು ಬೋಧಿಸಿದರು ಅಂತಂದರೆ, ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾದರೆ ನಿಮ್ಮ ಪಾಪಗಳು ಶಮಿಸ್ತಕ್ಕಂಥದ್ದಾಗಿದೆ, ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾದರೆ ನಿಮಗೆ ಸಮಾಧಾನ ಸಿಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ಆ ಒಂದು ಸ್ವಕಾರ್ಯಗಳ ಕ್ರಿಯೆ ಮೂಲಕ ರಕ್ಷಣೆ ಅನ್ನುವಂತಹ ಸತ್ಯವನ್ನು ಆಗಿನ ಕಾಲದಲ್ಲಿ ಬೋಧಿಸಿದರು. ಆ ನಿಟ್ಟಿನಲ್ಲೇ ಮಾರ್ಟಿನ್ ಲೂಥರ್ ಸಹ, ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಆಗ ನನಗೆ ಶಾಂತಿ ಸಿಗ್ತಕ್ಕಂಥದ್ದಾಗಿದೆ, ಆಗ ನನಗೆ ಪಾಪದಿಂದ ಸಮಾಪನೆ ಸಿಗ್ತಕ್ಕಂಥದ್ದಾಗಿದೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ನಂಬಿಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ. ಆದರೆ ಮುಂದೆ ಅವನಿಗೆ ಸತ್ಯವೇದವನ್ನು ಆಳವಾಗಿ ಓದಿದ ನಂತರ ಅರ್ಥ ಮಾಡ್ಕೊಳ್ತಕ್ಕಂಥನಾಗಿದ್ದಾನೆ. ನೀತಿವಂತನು ನಂಬಿಕೆಯಿಂದಲೇ, ಆತನ ಕೃಪೆಯಿಂದಲೇ ರಕ್ಷಣೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಈಗ ಅವನ ಜೀವಿತದಲ್ಲಿ ಪಾಪ ಆಳವಾಗಿ ಅವನ ಹೃದಯದಲ್ಲಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿದೆ. ಆಗ ತನ್ನ ಸ್ವಕಾರ್ಯಗಳ ಮೂಲಕವಾಗಿ ಶಾಂತಿಯನ್ನು ಸಮಾಪನೆಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸ್ತಕ್ಕಂಥನಾಗಿದ್ದಾನೆ. ಅವನು ಅತ್ಯಂತ ಕಠಿಣ ಜೀವನವನ್ನು ನಡೆಸಿದನು. ಯಾವ ರೀತಿಯಲ್ಲಿ ಅಂತಂದರೆ, ಈ ಪಾಪವನ್ನು ನನ್ನಿಂದ ಹೇಗೆ ತೆಗೆದುಹಾಕಬೇಕು, ಸಮಾಪನೆ ಹೇಗೆ ಪಡೆದುಕೊಳ್ಳಬೇಕು ಅನ್ನೋದಕ್ಕೋಸ್ಕರ ಕಠಿಣವಾದಂಥ ಜೀವನದ ಕಡೆ ಹೋಗ್ತಕ್ಕಂಥನಾಗಿದ್ದಾನೆ. ಏನಂದರೆ ಉಪವಾಸ ಮಾಡ್ತಕ್ಕಂಥನಾಗಿದ್ದಾನೆ, ಇಡೀ ರಾತ್ರಿಯಲ್ಲೆಲ್ಲ ಪ್ರಾರ್ಥನೆ ಮೂಲಕವಾಗಿ ಜಾಗರಣೆಯನ್ನು ಮಾಡ್ತಕ್ಕಂಥನಾಗಿದ್ದಾನೆ, ಮತ್ತು ಪೀಡನೆಗಳ ಮೂಲಕ ತನ್ನ ಪಾಪ ಸ್ವಭಾವದ ದುಷ್ಕೃತ್ಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸುವಂತವನಾಗಿದ್ದಾನೆ. ಪಾದ್ರಿಯ ಜೀವನ ಅವನಿಗೆ ಯಾವುದೇ ಮುಕ್ತಿಯನ್ನು ತಂದಿರಲಿಲ್ಲ. ದೇವರ ಮುಂದೆ ಅನುಗ್ರಹಿತನಾಗಿ ನಿಲ್ಲುವಂತೆ ಅವನು ಶಕ್ತಿಗೊಳ್ಳುವ ಹೃದಯದ ಪರಿಶುದ್ಧತೆಯನ್ನು ಸಾಧಿಸುವ ಯಾವುದೇ ಒಂದು ವಿಚಾರ ಅವನ ಮನಸ್ಸಿನಲ್ಲಿ ಯಜ್ಞವನ್ನು ಅವನು ಕಂಡುಕೊಳ್ಳಲಿಲ್ಲ. ಪ್ರಿಯ ಕೇಳುಗರೆ, ಅವನು ಯಾವ ಯಾವ ಕಾರ್ಯಗಳನ್ನೆಲ್ಲ ಮಾಡ್ತಕ್ಕಂಥನಾಗಿದ್ದಾನೆ ನೋಡ್ರಿ, ಆ ಒಂದು ಪಾಪದ ಸಮಾಪನೆಯನ್ನು ಹೊಂದಿಕೊಳ್ಳಿಕ್ಕೋಸ್ಕರ ಯಜ್ಞಗಳನ್ನು ಬೇರೆ ಯಾವುದು ಮಾಡಿದ್ರೂ ಸಹ ಅವನಿಗೇನೋ ಒಂದು ಕಡೆ ಇದೆಲ್ಲ ಮಾಡಿದ್ರೆ ನನಗೆ ಪಾಪ ಪರಿಹಾರ ಆಗ್ತಕ್ಕಂಥದ್ದಾಗಿದೆಯಾ, ಯಾಕೆ ಇದನ್ನೆಲ್ಲ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿಯೂ ಸಹ ಅವನು ಹೋರಾಡ್ತಕ್ಕಂಥನಾಗಿದ್ದಾನೆ. ಆವಾಗ ಅವನ ಮನಸ್ಸಿನಲ್ಲಿ ಬರತಕ್ಕಂಥ ವಿಚಾರವೇನೆಂದರೆ, ನಾನು ನಿಜವಾಗಿಯೂ ಒಬ್ಬ ಧರ್ಮನಿಷ್ಠ ಸನ್ಯಾಸಿಯಾಗಿದ್ದೆ ಮತ್ತು ಆದೇಶದ ನಿಯಮಗಳನ್ನು ನಾನು ವ್ಯಕ್ತಪಡಿಸುವುದಕ್ಕಿಂತ ಹೆಚ್ಚು ಕಟ್ಟುನಿಟ್ಟಾಗಿ ಅನುಸರಿಸಿದೆ ಎಂದು ಅವನು ನಂತರ ತಿಳಿದುಕೊಂಡನು. ಎಂದಾದರೂ ಪಾದ್ರಿಯು ತನ್ನ ಸನ್ಯಾಸಿಯ ಕೃತ್ಯಗಳಿಂದ ಪರಲೋಕವನ್ನು ಪಡೆಯಲು ಸಾಧ್ಯವಾದರೆ ನಾನು ಖಂಡಿತವಾಗಿಯೂ ಅದಕ್ಕೆ ಅರ್ಹನಾಗಿರುತ್ತಿದ್ದೆ. ನನ್ನ ಸನ್ಯಾಸಿ ಜೀವನ ಇನ್ನೂ ಹೆಚ್ಚು ಕಾಲ ಮುಂದುವರಿಸಿದರೆ ನಾನು ನನ್ನ ದುಃಖವನ್ನು ಸಾವಿನವರೆಗೂ ಒಯ್ಯಲ್ಪಡ್ತಕ್ಕಂಥವನಾಗಿದ್ದೇನೆ ಈಗ ಮಾರ್ಟಿನ್ ಲೂಥರ್ ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಏನಂತಂತಂದ್ರೆ, ಇಲ್ಲಿ ಅನೇಕ ಸನ್ಯಾಸಿಗಳು ಪಾದ್ರಿಗಳು ಹೋಗಿದ್ದಾರೆ, ಅವರೆಲ್ಲರೂ ಸಹ ಕಟ್ಟುನಿಟ್ಟಾಗಿ ಎಲ್ಲವನ್ನ ಅನುಸರಿಸಿದ್ದಾರೆ. ಆ ರೀತಿಯಲ್ಲಿ ಅನುಸರಿಸಿದ್ದಾದ್ರೆ ಅವರು ಪರಲೋಕವನ್ನ ಪಡ್ಕೊಳ್ತಕ್ಕಂಥವರಾಗಿದ್ದರು. ನಾನು ಸಹ ನಾನು ಒಳ್ಳೆಯ ಕಾರ್ಯಗಳನ್ನೆಲ್ಲ ಮಾಡ್ತಕ್ಕಂಥನಾಗಿದ್ದೇನೆ, ಅನೇಕ ಕಟ್ಟುನಿಟ್ಟಿನ ಕಾರ್ಯಗಳನ್ನೆಲ್ಲ ಮಾಡ್ತಕ್ಕಂಥನಾಗಿದ್ದೇನೆ, ಈ ರೀತಿ ಆದ್ರೆ ನಾನು ಸನ್ಯಾಸಿಯಾಗಿ ಖಂಡಿತವಾಗಿಯೂ ಸಹ ಪರಲೋಕವನ್ನು ಪಡೆದುಕೊಳ್ತಕ್ಕಂಥನಾಗಿದ್ದೇನೆ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಯಾಕೆ ನಾನು ಈ ಕಾರ್ಯಗಳನ್ನೆಲ್ಲ ಮಾಡಬೇಕು, ಇದನ್ನೆಲ್ಲ ಮಾಡಿದ್ರೆ ನಿಜವಾಗ್ಲೂ ನಾನು ಪರಲೋಕಕ್ಕೆ ಹೋಗ್ತಕ್ಕಂಥನಾಗಿದ್ದೀನಾ, ನನ್ನ ಪಾಪಗಳು ಸಮಿಸ್ತಕ್ಕಂಥದ್ದಾಗಿದೆಯಾ, ಇಲ್ಲ ನಾನು ಇದೇ ರೀತಿಯಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಂಡು ಅಥವಾ ಇದೇ ರೀತಿಯಾಗಿ ಸನ್ಯಾಸಿ ಜೀವನವನ್ನು ಮುಂದುವರಿಸಿಕೊಂಡು ಹೋದರೆ ನಿಜವಾಗ್ಲೂ ಸಹ ನನ್ನ ಜೀವಿತ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ ಸಾವಿನವರೆಗೂ ಸಹ ಈ ದುಃಖ, ಈ ಒಂದು ಕಷ್ಟ ನೋವುಗಳು ಸಾವಿನವರೆಗೂ ಸಹ ಕರ್ಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾನು ಏನು ಮಾಡ್ತಕ್ಕಂಥನಾಗಿದ್ದೇನೆ ಅಂದರೆ ಸತ್ಯದಿಂದ ದೂರ ಹೋಗ್ತಕ್ಕಂಥನಾಗಿದ್ದೇನೆ ಅನ್ನುವಂತಹ ಪರಿಣಾಮ ಅವನ ಮನಸ್ಸಿನಲ್ಲಿ ಬೀರ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಸತ್ಯವನ್ನು ಹುಡುಕುವಂತಹ ಪ್ರತಿಯೊಬ್ಬರಿಗೂ ಸಹ ದೇವರು ಖಂಡಿತವಾಗಿಯೂ ಆ ಸತ್ಯದ ಬೆಳಕನ್ನು ಕೊಡ್ತಕ್ಕಂಥನಾಗಿದ್ದಾನೆ, ಅಸತ್ಯತೆಯಿಂದ ಕರ್ಕೊಂಡು ಬರ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರವೇ ಪೇತ್ರನ ಪುಸ್ತಕದಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ನಿಮ್ಮನ್ನು ಕತ್ತಲೆಯಿಂದ ಅಗಾಧವಾದಂಥ ಬೆಳಕಿನ ಕಡೆಗೆ ಕರೆದಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಹಾಗಾಗಿ ನಾವು ಅಸತ್ಯದಲ್ಲಿ ಮುಳುಗಿ ಇದೇ ಸತ್ಯ ಅಂತ ನೆನೆಸ್ಕೊಂಡಿದ್ದಂಥ ಪಕ್ಷದಲ್ಲಿ ನಾವು ಪ್ರಾರ್ಥನೆ ಮೂಲಕವಾಗಿ ಸತ್ಯವೇದದಲ್ಲಿರ್ತಕ್ಕಂಥ ಸತ್ಯವನ್ನು ಹುಡುಕುವುದಾದರೆ ಮಾರ್ಟಿನ್ ಲೂಥರ್ಗೆ ದೇವರು ಅಂತ ತೋರಿಸಿಕೊಟ್ಟಂಥ ಸತ್ಯವನ್ನು ಇವತ್ತು ನಮಗೂ ಸಹ ತೋರಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಪ್ರತಿಯೊಬ್ಬೊಬ್ಬರು ಸಹ ಯಾರೆಲ್ಲ ಪ್ರಾರ್ಥನೆ ಮೂಲಕವಾಗಿ ಸತ್ಯವೇದದಲ್ಲಿರ್ತಕ್ಕಂಥ ಸತ್ಯವನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು, ಹುಡುಕಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೋ ಅವರ ಎಲ್ಲರ ಜೀವಿತದಲ್ಲೂ ಸಹ ದೇವರು ಈ ಸತ್ಯವನ್ನು ತೋರಿಸಿಕೊಡಲು ಸಿದ್ಧನಿದ್ದಾನೆ. ಪ್ರಿಯ ಕೇಳುಗರೆ, ಹಾಗಾಗಿ ನಾವು ಮಾಡಬೇಕಾದದ್ದೇನೆಂದರೆ ಆತನನ್ನು ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ಪ್ರಾರ್ಥನೆಯಲ್ಲಿ ಹುಡುಕಿದರೆ ಖಂಡಿತವಾಗಿ ನಾವು ಕಂಡುಕೊಳ್ತಕ್ಕಂಥರಾಗಿದ್ದೇವೆ. ಅದನ್ನೇ ಮಾರ್ಟಿನ್ ಲೂಥರ್ ಮಾಡುವಂತವನಾಗಿದ್ದಾನೆ. ನೋವಿನ ರೂಪದ ಶಿಸ್ತಿನ ಪರಿಣಾಮವಾಗಿ ಅವನು ಶಕ್ತಿಯನ್ನು ಕಳೆದುಕೊಂಡನು ಮತ್ತು ಮೂರ್ಛೆ ರೋಗದಲ್ಲಿ ಬಳಲುತ್ತಿದ್ದನು. ಅದರ ದುಷ್ಪರಿಣಾಮಗಳಿಂದ ಅವನು ಎಂದಿಗೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಾಗಲಿಲ್ಲ. ಆದರೆ ಅವನ ಎಲ್ಲ ಪ್ರಯತ್ನಗಳಿಂದ ಅವನ ಭಾರವು ಆತ್ಮಕ್ಕೆ ಯಾವುದೇ ಪರಿಹಾರ ಸಿಗಲಿಲ್ಲ. ಅಂತಿಮವಾಗಿ ಅವನು ಹತಾಶೆಯ ಹಂಚಿಗೆ ತಳ್ಳಲ್ಪಟ್ಟನು. ಈ ರೀತಿಯಾಗಿ ಪ್ರಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಅವನಲ್ಲಿದ್ದಂತಹ ಒಂದು ವಿಚಾರವೇನೆಂದರೆ, ನನ್ನ ಪಾಪಕ್ಕೆ ಏನು ಪರಿಹಾರ, ಒಳ್ಳೆಯ ಕಾರ್ಯಗಳ ಏನು ಅನ್ನುವಂಥ ನಿಟ್ಟಿನಲ್ಲಿ ಆ ಸತ್ಯವನ್ನು ತಿಳಿದುಕೊಳ್ಳಲು ಅವನು ನಿದ್ದೆಯನ್ನು ಬಿಟ್ಟನು, ಊಟವನ್ನು ಬಿಟ್ಟನು, ಎಲ್ಲವನ್ನ ಬಿಟ್ಟು ಅವನು ಸಂಕಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ. ಆ ನಿಮಿತ್ತವಾಗಿ ಅವನಿಗೆ ಮನಸ್ಸು ಅನೇಕ ನೋವನ್ನು ಉಂಟು ಮಾಡಿತು. ಕೊನೆಯಲ್ಲಿ ಅವನು ಮೂರ್ಛೆ ರೋಗಕ್ಕೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಆ ರೋಗ ಅವನನ್ನು ಕೊನೆಯವರೆಗೂ ಸಹ ಕಾಡುವಂತಹ ವಿಚಾರವಾಗಿತ್ತು. ಅವನ ಆತ್ಮ ಬಹಳ ಭಾರದಿಂದ ಕುಂದಿ ಹೋಗಿತ್ತು. ಕೊನೆಯಲ್ಲಿ ಅವನು ಯಾವ ಹಂತಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ ಅಂದರೆ ಅವನು ಹತಾಶೆ ಆಗ್ತಕ್ಕಂಥನಾಗಿದ್ದಾನೆ. ಹತಾಶೆಯಾಗಿ ಇನ್ನು ಸಾಕು ನನಗೆ, ಇದು ಏನು ಬೇಡ ನನಗೆ ಅನ್ನುವ ರೀತಿಯಲ್ಲಿ ಅವನು ಹೋರಾಟಕ್ಕೆ ಒಳಗಾಗ್ತಕ್ಕಂಥನಾಗಿದ್ದಾನೆ. ಇಂತಹ ನಿಟ್ಟಿನಲ್ಲೇ ಪ್ರಿಯ ಕೇಳುಗರೆ, ದೇವರು ಸತ್ಯವನ್ನು ತೋರಿಸಿಕೊಡ್ತಕ್ಕಂಥನಾಗಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಾವು ಸಹ ಸಾಕಾಯ್ತು, ನನಗೆ ಈ ಸತ್ಯದ ಅವಶ್ಯಕತೆ ಬೇಕಿಲ್ಲ, ಏನು ನನಗೆ ಏನೋ ಒಂದು ರೀತಿ ಜಿಗುಪ್ಸೆ ಬರ್ತಕ್ಕಂಥದ್ದಾಗಿದೆ, ಅಂತಹ ಸಂದರ್ಭದಲ್ಲಿ ದೇವರು ನಮ್ಮ ಸಂಗಡ ಇರತಕ್ಕಂಥನಾಗಿದ್ದಾನೆ. ಸೈತಾನ ಅನೇಕ ಸಂದರ್ಭದಲ್ಲಿ ಸತ್ಯವನ್ನು ಹುಡುಕದ ರೀತಿಯಲ್ಲಿ, ಸತ್ಯ ನಮಗೆ ತಿಳಿಯಲು ಬಾರದ ರೀತಿಯಲ್ಲಿ ಆತನ ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ ಅಂದು ಮಾರ್ಟಿನ್ ಲೂಥರನ್ನ ಡಿಸ್ಕರೇಜ್ಮೆಂಟ್, ನಿರಾಸೆಯನ್ನು ಉಂಟು ಮಾಡಿ ಅವನನ್ನು ಹತಾಶೆ ಹಂಚಿಗೆ ತಳ್ಳಿದನು. ಅದೇ ರೀತಿಯಾಗಿ ನಾವು ಸಹ ಇವತ್ತು ಆ ರೀತಿಯಾಗಿದ್ದಂಥ ಪಕ್ಷದಲ್ಲಿ ನಿಮ್ಮ ಒಂದು ನಂಬಿಕೆಯನ್ನು ಬಿಡದೆ, ನಿಮ್ಮ ಒಂದು ಧೈರ್ಯವನ್ನು ಬಿಡದೆ ಮಾರ್ಟಿನ್ ಲೂಥರ್ ಮುಂದಿನ ದಿನಗಳಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವನು ಯಾವ ರೀತಿಯಲ್ಲಿ ಸತ್ಯಕ್ಕೋಸ್ಕರ ಹೋರಾಡಿದನು, ಸತ್ಯವನ್ನು ಅರ್ಥ ಮಾಡಿಕೊಂಡದನು ಅನ್ನುವಂಥದ್ದನ್ನು ನಾವು ನೋಡುವುದಾದರೆ ನಿಜವಾಗಲೂ ಸಹ ದೇವರ ಅನುಗ್ರಹ ಅವನಿಗಿತ್ತು. ಅವನನ್ನು ದೇವರು ಆ ಒಂದು ಕತ್ತಲಿಂದ ಅಗಾಧವಾದಂಥ ಬೆಳಕಿನೆಡೆಗೆ ನಡೆಸುವಂತನಾಗಿದ್ದನು. ಯಾವ ರೀತಿಯಲ್ಲಿ ಅವನಿಗೆ ಸತ್ಯವೇದ ಅಂದರೆ ಏನು ಎಂಬುದೇ ಅವನಿಗೆ ಗೊತ್ತಿರಲಿಲ್ಲ. ಅನೇಕ ಪದವಿಗಳನ್ನು ಪಡ್ಕೊಂಡಿದ್ದನು. ಆದರೆ ಒಂದು ದಿನ ಅವನು ವಿಶ್ವವಿದ್ಯಾನಿಲಯದಲ್ಲಿ ಆ ಸತ್ಯವೇದವನ್ನು ಕಂಡು ಅವನು ಆಶ್ಚರ್ಯಚಕಿತನಾಗಿ ಅದನ್ನು ತೆಗೆದುಕೊಂಡು ಓದುವಂಥವನಾಗಿದ್ದಾನೆ. ಅದರಿರತಕ್ಕಂಥ ಸತ್ಯಗಳು ಗೊತ್ತಾಗ್ತಕ್ಕಂಥದ್ದಾಗಿದೆ. ನಂತರ ಆತನು ನಾನು ಒಬ್ಬ ಪಾದ್ರಿ ಆಗಬೇಕು, ಸನ್ಯಾಸಿ ಮಠಕ್ಕೆ ಹೋಗಬೇಕು ಎಂಬುದಾಗಿ ಸನ್ಯಾಸಿ ಮಠಕ್ಕೆ ಹೋಗ್ತಕ್ಕಂಥನಾಗಿದ್ದಾನೆ. ಅಲ್ಲಿ ಅನೇಕ ವಿಧವಾದಂತಹ ಸತ್ಯವನ್ನು ಅರ್ಥ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಅನಂತರ ತನ್ನ ಪಾಪಗಳಿಗೋಸ್ಕರ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ನನಗೆ ಸಮಾಪನೆ ಶಾಂತಿ ಸಿಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಪ್ರಯತ್ನಿಸ್ತಕ್ಕಂಥನಾಗಿದ್ದಾನೆ. ಕೊನೆಯಲ್ಲಿ ಅದನ್ನೆಲ್ಲ ಮಾಡಿದಾಗಲೂ ಸಹ ಅವನಿಗೆ ಎಲ್ಲೋ ಒಂದು ಕಡೆ ಜಿಗುಪ್ಸೆ, ಇದೆಲ್ಲ ಯಾಕೆ ನಾನು ಮಾಡಬೇಕು ಅನ್ನುವಂತಹ ಒಂದು ಹತಾಶೆಗೆ ಒಳಗಾಗ್ತಾನೆ. ಹತಾಶೆಗೆ ಒಳಗಾಗಿ ಆತನು ಏನು ಮಾಡ್ತಕ್ಕಂಥನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಮುಂದಿನ ದಿನದಲ್ಲಿ ನಾವು ಮುಂದುವರೆದು ಕಲಿಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ಮಾರ್ಟಿನ್ ಲೂಥರ್ ಒಬ್ಬ ಧಾರ್ಮಿಕ ಸುಧಾರಕನಾಗಿ ಯಾವ ರೀತಿಯಲ್ಲಿ ಸತ್ಯವನ್ನು ಕಂಡುಕೊಂಡನು ಅನ್ನುವಂತಹ ಸತ್ಯವನ್ನು ನಾವು ಕಲಿಯುವಂತೇವರಾಗಿದ್ದೇವೆ ಸ್ವಾಮಿ. ಮೊಟ್ಟ ಮೊದಲನೇದಾಗಿ ಅವನಿಗೆ ಸತ್ಯವೇದವನ್ನು ಕಂಡಾಗ, ಅದನ್ನು ಓದಿದಾಗ ಅವನಲ್ಲಾದಂತಹ ಪರಿಣಾಮ ಏನು ಎಂಬುದನ್ನು ನಾವು ಕಲಿತಿದ್ದೇವೆ ಸ್ವಾಮಿ. ಇವತ್ತಿನ ದಿನಗಳಲ್ಲಿ ಅನೇಕರು ಮೊಟ್ಟ ಮೊದಲನೇ ಬಾರಿಗೆ ಸಂದೇಶವನ್ನು ಕೇಳುವಂಥವರಾಗಿರಬಹುದು, ಅಥವಾ ಸತ್ಯದಲ್ಲಿರ್ತಕ್ಕಂಥ ಸತ್ಯವೇದವನ್ನು ಓದುವಂಥವರಾಗಿರಬಹುದು. ಅವರ ಜೀವಿತದಲ್ಲಿ ಇದೇ ರೀತಿಯ ಅನುಭವ ಬರುವ ಹಾಗೆ ಸಹಾಯ ಮಾಡು ಸ್ವಾಮಿ. ಇನ್ನು ಹೆಚ್ಚಾಗಿ ಆಳವಾಗಿ ನಾನು ಸತ್ಯವೇದವನ್ನು ಓದಬೇಕು, ನನಗೆ ಈ ಒಂದು ಆಸ್ತಿ, ಸತ್ಯದ ಆಸ್ತಿ ಸಿಕ್ಕಿದೆ ಎನ್ನುವಂತಹ ಅನುಭವವನ್ನು ಅವರು ಪಡೆದುಕೊಳ್ಳುವ ಹಾಗೆ ಸಹಾಯ ಮಾಡು ಸ್ವಾಮಿ. ಕೇಳುವಂತಹ ನಿನ್ನ ಮಕ್ಕಳ ಜೀವಿತದಲ್ಲಿ ಮಾರ್ಟಿನ್ ಲೂಥರ್ನ ಒಂದು ಜೀವಿತ, ಒಂದು ಸ್ಫೂರ್ತಿಯನ್ನು ಉಂಟು ಮಾಡುವಂತಹ ಜೀವಿತವಾಗುವ ಹಾಗೆ ನೀನು ಬದಲಾಯಿಸು ಸ್ವಾಮಿ. ಈ ಸತ್ಯದ ಮೂಲಕವಾಗಿ ಅವರು ಪರಲೋಕದ ದೊಡ್ಡ ಬೆಳಕನ್ನು ಕಂಡುಕೊಳ್ಳುವ ಹಾಗೆ ನೀನೇ ಪ್ರೇರೇಪಿಸು. ಆತ್ಮನ ಮುಖಾಂತರವಾಗಿ ಮಾತನಾಡು. ಈ ಕತ್ತಲೆ ಯುಗದಲ್ಲಿ ಹೇಗೆ ಸೈತಾನ ಅನೇಕ ಜನಗಳನ್ನು ಕತ್ತಲೆಗೆ ತಳ್ಳಿ ಸ್ವಾಮಿ ಸತ್ಯದ ಬೆಳಕು ಬಾರದ ರೀತಿಯಲ್ಲಿ ಮಾಡಿದನು, ಮತ್ತು ಸತ್ಯಕ್ಕೂ ಅಸತ್ಯಕ್ಕೂ ನಡುವೆ ಹೋರಾಟ ಈ ಕತ್ತಲೆ ಯುಗದಲ್ಲಿ ಹೇಗೆ ನಡೆಯಿತು ಎಂಬುದನ್ನು ಈ ಮಹಾ ಹೋರಾಟ ಪುಸ್ತಕದಲ್ಲಿ ಕಲಿತುಕೊಳ್ಳುವಂತಹ ನಿನ್ನ ಮಕ್ಕಳನ್ನು ಹೆಸರೆಸರಾಗಿ ಆಶೀರ್ವದಿಸು. ಈ ಪುಸ್ತಕವನ್ನು ಅವರು ಓದಿ ಅರ್ಥ ಮಾಡಿಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಸಹಾಯ ಮಾಡು. ಕೇಳುವಂತಹ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಸ್ವಾಮಿ ನೀನು ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು, ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.